ಬಿದ್ದಾಗ ರಾಘವೇಂದ್ರ ಸ್ವಾಮಿಗಳು ಅವರೇ ಹೇಳ್ಕೊತಾರೆ, ಶ್ರೀ ರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ ಅಂತ. ಕೃಷ್ಣ ಇಂಥದ್ದು ಮಾಡಿದ್ದು ಏನೇನೂ ಆಶ್ಚರ್ಯ ಅಲ್ಲ. ಅದಕ್ಕೆ ನಾವು ಯೋಚನೆ ಮಾಡಿರಬೇಕು, ವಿಷ್ಣು ಸಹಸ್ರನಾಮ ಹೇಳಬೇಕು. ಅದಿತ್ತು ಅಂದ್ರೆ ಭಯ ಇಲ್ಲವೇ ಇಲ್ಲ ನಮಗೆ. ಅವರೇ ಹೇಳಿಬಿಡ್ತಾರೆ, ಏ ನಾವು ವಾಸುದೇವ ಭಕ್ತಾನಾಂ ನಭಯಂ ವಿದ್ಯತೆ ಕೊಚಿತ್, ವಿಷ್ಣು ಸಹಸ್ರನಾಮ ಹೇಳಿಬಿಡ್ತಾರೆ, ಏನು ಭಯ ಇಲ್ಲವೇ ಇಲ್ಲ, ಏನು ಬೇಕು ಎಲ್ಲ ಸಿಗುತ್ತೆ ಅಂತ ಹೇಳಿಬಿಡ್ತಾರೆ. ಅದು ಉಪಯೋಗ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು, ಹಾಗೆ ಇಟ್ಕೊಂಡಿರಬೇಕು. ಪ್ರಸಂಗ ಬಂತು ಅಂದರೆ ದೇವರು ತಾನೇ ಕಾಪಾಡ್ತಾನೆ ಅಂತ ಹೇಳೋದು ಒಳ್ಳೆ ಸಾಕ್ಷಿ ಇಡುವುದು. ವಿಷ್ಣು ಸಹಸ್ರನಾಮ ಅಂದ್ರೆ ಏನು, ಸಾವಿರ ಬುಲೆಟ್ಸ್ ಒಟ್ಟಿಗೆ ಇಟ್ಕೊಂಡ್ರೆ ಲೆಕ್ಕ ಹೇಗೋ ಹಾಗೆ. ಸುಮ್ಮನೆ ಎಕ್ಸಾಂಪಲ್ ಅಷ್ಟೇ, ಯಾವ ಬುಲೆಟ್ಟು ವಿಷ್ಣು ಸಹಸ್ರನಾಮಕ್ಕೆ ಸಾಟಿ ಅಲ್ಲ, ಭಗವಂತನ ಮುಂದೆ ಆತನ ಹೆಸರಿಡ ಮುಂದೆ ಯಾವುದೂ ಸಾಟಿ ಅಲ್ಲ. ಅದನ್ನೆಲ್ಲ ಕಲಿಬೇಕು, ಮನಸ್ಸಲ್ಲಿ ಇಟ್ಕೋಬೇಕಾದ್ರೆ ಜೇಬಲ್ಲಿ ಇಟ್ಕೊಂಡು ಓಡಾವಲ್ಲವೆಲ್ಲ ಕೂಡ ಮನಸ್ಸಿನಲ್ಲಿರಬೇಕು. ತಲೆಯಲ್ಲಿತ್ತು ಅಂದರೆ ಎಂಥ ಅಪಾಯದಿಂದ ಕೂಡ ಪರಮಾತ್ಮ ಲೀಲಾಜಾಲವಾಗಿ ಪಾರು ಮಾಡುತ್ತಾನೆ. ಪ್ರದ್ಯುಮ್ನ ಆ ರೀತಿ ಉದ್ಧಾರವಾದ ಯುದ್ಧ ನಡೀತು, ಭಯಂಕರವಾದ ಮಾಯೆಯನ್ನು ಶುರು ಮಾಡ್ತಾನಂತೆ. ಆ ಸಮಯ ಕೃಷ್ಣನ ಮುಂದೆ ಯಾವ ಲೆಕ್ಕ, ಎಲ್ಲ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ, ಎಲ್ಲರ ಮಾಯನ್ನು ಕೃಷ್ಣ ಗೆಲ್ತಾನೆ, ಕೃಷ್ಣನ ಮಾಯ ಗೆಲ್ಲಕ್ಕೆ ಯಾರಿಗೂ ಸಾಧ್ಯವಾಗೋದೇ ಇಲ್ಲ. ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾ ಮೇತಾಂ ತರಂತಿತೇ, ಕೃಷ್ಣ ಹೇಳ್ತಾನೆ. ಅವನು ನಂಬಿದವರಿಗೆ ಮಾಯ ಏನೂ ಮಾಡೋದಿಲ್ಲ, ಕೃಷ್ಣನ ಮಾಯ ಏನು ಮಾಡುತ್ತೆ? ಕೃಷ್ಣ ಯಾಕದನ್ನೆಲ್ಲ ತೋರಿಸ್ತಾ ಇದ್ದಾನೆ, ಅವನು ಮಾಯ ಮಾಡೋರು ಸುಮ್ಮನೆ ಯಾತಕ್ಕಿದ್ದ ಅಂದರೆ ದೈತ್ಯರು ಎಷ್ಟು ದೊಡ್ಡ ದೊಡ್ಡವರು ವೆರೈಟಿ ಇರ್ತಾರೆ ಅಂತ ತೋರಿಸ್ಬೇಕಾಗಿದೆ. ಕೃಷ್ಣ ಯಾವನ್ನೋ ಸಾಮಾನ್ಯ ವ್ಯಕ್ತಿನ ಕೊಲ್ಲಿಲ್ಲ, ಅವನು ಎಂಥ ಮಾಯಾವಿ, ಅವನನ್ನು ಕೃಷ್ಣ ಕೊಂದ ಅಂತ ಗೊತ್ತಾದರೆ ಓ ಕೃಷ್ಣನ ಮಹಿಮೆ ಏನು ಅಂತ ಗೊತ್ತಾಗ್ತದೆ. ಅದಕ್ಕೆ ಅವನು ಫುಲ್ ಸ್ವಿಂಗಲ್ಲಿ ಯುದ್ಧ ಮಾಡೋರಿಗೆ ಕೃಷ್ಣ ಚಾನ್ಸ್ ಕೊಡ್ತಾನೆ, ಎಲ್ಲ ಯುದ್ಧ ಮಾಡ್ತಾನೆ, ಮಾಯೆಯಿಂದ ಕತ್ತಲು ಕವಿಸಿಬಿಡ್ತಾರೆ, ಏನು ಗೊತ್ತಾಗದಂತೆ ಮಾಡಿ ಹಾಕಿಬಿಡ್ತಾನೆ. ಆ ಸಮಯಕ್ಕೆ ಒಂದು ಕೆಲಸ ಮಾಡ್ತಾನವನು, ವಸುದೇವರನ್ನೇ ಕೊಂದಹತ್ಯೆ ಮಾಡಿಬಿಟ್ಟನಂತೆ. ವಸುದೇವ ಸತ್ತೋದ ನಮ್ಮ ಸುದ್ದಿ ಹುಚ್ಚಿಬಿಟ್ಟನಂತೆ ರೆಡಿಯಂತೆ. ವಸುದೇವನ ಒಂದು ಮಾಯ ಕ್ರಿಯೇಟ್ ಬಾಡಿ ಕ್ರಿಯೇಟ್ ಮಾಡ್ತಾರೆ, ವಸುದೇವನ ಬಾಡಿನ ಕೆಳಗೆ ಹಾಕಿಬಿಡ್ತಾರೆ. ಕೃಷ್ಣ ಏನು ಮಾಡ, ಓ ಅಪ್ಪ ಹೋಗ್ಬಿಟ್ಟು ಅವ್ರಿಗೆ ನಾಟಕ ಮಾಡಿ ಕೃಷ್ಣ ಅವನು ಬರ್ತದೆ, ಕೃಷ್ಣ ಜೋರಕ್ಕೆ ಹೋಗ್ಬಿಟ್ಟನಂತೆ, ಓ ಅಪ್ಪ ಅಪ್ಪ ಅಂತ ಹೇಳಿಬಿಟ್ಟು ಅವನಿಗೆ ಖುಷಿಯಾಗಿಬಿಡ್ತು, ಓ ಕೃಷ್ಣ ಮೋಸ ಹೋಗ್ಬಿಟ್ಟ ಅಂತೇಳಿ. ಕೃಷ್ಣ ಕೂಗಿದ್ದ ಅದಕ್ಕಲ್ಲ, ನಾನು ಮೋಸ ಹೋದೆ ಅಂತ ಅವ್ನು ತಪ್ಪು ತಿಳ್ಕೊಳ್ಳಿ ಅಂತಲೇ ಕೂಗಿದ್ದು ಕೃಷ್ಣ. ಅವನಿಗೆ ಮಿಥ್ಯಾಜ್ಞಾನ ದೃಢವಾಗಬೇಕು ಅಂತ ರಾವಣ ಮಾಡ್ತಾನೆ ಆ ರೀತಿಯಲ್ಲಿ. ಸೀತಾದೇವಿಯ ಮುಂದೆ ರಾಮದೇವರನ್ನು ಕೊಂದಂತೆ ತೋರಿಸ್ತಾನೆ ರಾವಣ. ಸೀತಾದೇವಿ ನಂಬಿಬಿಡಬೇಕು, ಓ ರಾಮ ಸತ್ತ ಅಂತ ಹೇಳಿ ತನ್ನ ವಶವಾಗಬೇಕು ಅಂತ ಅವನ ತಂತ್ರ ಆಗಿತ್ತು. ಇಲ್ಲಿ ಸೌಭಾರ ಅವನು ವಿಮಾನ ಇಟ್ಟವನು, ಅವನು ಮಾಯ ಮಾಡಿದ, ಇವನು ವಿಮಾನ ಇಟ್ಟವನು, ಇವನೊಂದು ಮಾಯ ಮಾಡ್ತಾನೆ. ವಿಮಾನ ಇಟ್ಟರೆ ಮಾಯ ಮಾಡೋ ಬುದ್ಧಿ ಒಂದಷ್ಟು ಮಟ್ಟಿಗೆ ಆಯಿತು. ಕೃಷ್ಣ ವಿಮಾನನೇ ಮಾಯ ಮಾಡ್ತಾರೆ, ಯೋಚನೆ ಮಾಡೋ ಕಾರಣ ಇಲ್ಲ ಅಂತ ಕೃಷ್ಣ ಅದೆಲ್ಲ ತೋರಿಸಿದ ಮೇಲೆ, ಓ ಸಾಲ್ವಾ ಸುಮ್ಮ ಸುಮ್ಮನೆ ಮಾಡ್ತಿದ್ದೀಯಾ, ತೋರಿಸ್ತೇನೆ ನೋಡು ಅಂಥೇಳಿ ತನ್ನ ಸುದರ್ಶನ ಚಕ್ರವನ್ನು ತೆಗಿತಾನೆ ಕೃಷ್ಣ. ಕೃಷ್ಣನಿಗೆ ಸಂಕಲ್ಪ ಮಾಡಿದ್ರೆ ಸಾಕು, ಇವರೆಲ್ಲ ಸಾಯ್ತಾರೆ. ತೋರಿಸ್ತಾನೆ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಇದೆ ನೋಡು ಅಂತ ತೋರಿಸಿ ಚಕ್ರವನ್ನು ಬಿಟ್ಟನಂತೆ. ಚಕ್ರನ ಮೊದಲು ಮಾಡಿದ ಕೆಲಸ ಆ ಸೋಫ ವಿಮಾನ ಇತ್ತಲ್ಲ ಅದನ್ನು ತುಂಡು 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 ಮಾಡಿ ಹಾಕ್ತಾ ಇದೆ ಹೋಗಿಬಿಟ್ಟು. ಅವನ ಕತೆ ಅವನ ಹಾರಾಟಕ್ಕೆ ರೆಕ್ಕೆ ಮುರಿತೇನೆ ಅಂತ ಹೇಳ್ತಾರಲ್ಲ, ರೆಕ್ಕೆ ಮುರಿತೇನೆ ಅಂತ ಹೇಳಿದಾಗಾಯ್ತು. ಅವನೆಲ್ಲ ತುಂಡು ತುಂಡ ವಿಮಾನ ಸಮುದ್ರದೊಳಗೆ ಬಿದ್ದೋಯ್ತು. ಅವನ ಕಥೆ ಮುಗಿತಾನೆ, ಒಂದು ಸ್ಟೇಜ್ ಮುಗಿತವನು, ಯಾವುದನ್ನು ಇಟ್ಕೊಂಡು ಹಾರಾಡ್ತಾ ಇದ್ದ ಅದರ ಕಥೆ ಮುಗೀತು. ಆಮೇಲೆ ಸಾಲ್ವರಾಜನನ್ನು ಕೃಷ್ಣ ತನ್ನ ಚಕ್ರದಿಂದ ಅವನ ತಲೆಯನ್ನು ಕತ್ತರಿಸ್ತಾನೆ. ಸಾಲ್ವರ ಧ್ವಂಸವಾಯಿತು. ನೋಡಿದ ಧರ್ಮರಾಜ, ಇಷ್ಟೆಲ್ಲ ಫಜಿತಿ ನಡೆದೋಗಿತ್ತಪ್ಪ ಅಲ್ಲಿ, ಅದಕ್ಕೆ ನಿನ್ನ ಹತ್ರ ಬರಲಿಕ್ಕಾಗಲಿಲ್ಲ ನಾನು ಅಂತ ಹೇಳಿದ್ರೆ, ನಾ ಭಾರಿ ಭಾರಿ ಟೆನ್ಷನ್ ಇತ್ತು ಅಂತ ಕೃಷ್ಣ ಹೇಳಿದ. ಉಳಿದು ಅವ್ರು ನಂಬಿಟ್ಟು ಬಿಡು, ಪಾಪ ಪಾಪ ನಿಂದೆ ನಿನಗಾಗಿತ್ತು ಪಾಪ ಕೃಷ್ಣ, ಅದಕ್ಕೆ ನೀನು ಬರಲಿಲ್ಲ ಬಿಡು ಅನ್ನೋ ರೀತಿಯಲ್ಲಿ ಕೃಷ್ಣ ಮಾಡಿದ್ದೇನೆ. ಇದು ಒಂದು ಆ ಥರ ಲಿಂಕ್ ಮಾಡಿದ್ದಾನೆ ಕೃಷ್ಣ ಪರಮಾತ್ಮ. ಆಗ ಹೇಳ್ತಾರೆ, ಇದೆಲ್ಲ ಕೃಷ್ಣನಿಗೆ ಅಡ್ಡಿ ಆಗುತ್ತಾ ಅಂತ ಹೇಳ್ತಾರೆ. ಕೃಷ್ಣನಿಗೆ ಯಾವ ಮೂಲೆಯ ಲೆಕ್ಕ ಸಾಲ್ವ, ಸಣ್ಣ ಇರುವೆ ಅಡ್ಡ ಬಂದುಬಿಡ್ತು ಅಂತ ನಾನು ಕಾರ್ಯ ಕ್ಲಾಸ್ಗೆ ಹೋಗಲಿಲ್ಲ ಇವತ್ತು, ಇರುವೆ ಬಂದ್ಬಿಟ್ಟು ಮನೆ ಒಳಗೆ ಚಿಕ್ಕ ಇರುವೆ ಬಂದುಬಿಟ್ಟಿತ್ತು, ಅದಕ್ಕೆ ನಾನು ಎಲ್ಲ ಲಾಭ ಲೀವ್ ಹಾಕಿ ಕೂತ್ಕೊಂಡ್ಬಿಟ್ಟೆ ಅಂತ ಕೇಳಿದರೆ ಯಾರು ನಂಬೋ ಮಾತುಗಳು ಅವೆಲ್ಲ ಕೂಡ. ಎಂಥ ಸಾಲ್ವ, ಯಾವ ಮೂಲೆಯ ಲೆಕ್ಕ ಭಗವಂತನಿಗೆ? ಭಗವತ್ ಒಂದು ರೂಪ ಇದೆ, ಈ ಮಧ್ಯೆ ಅನಂತ ರೂಪವುಂಟು. ಪರಮಾತ್ಮನೇ ಸತತ ಮೇಕರೂಪಿಣೇ ದಶರೂಪಿಣೇ ಶತಸಹಸ್ರ ರೂಪಿಣೇ ಅವಿಕಾರಿಣೇ ಸ್ಫುಟಮನಂತ ರೂಪಿಣೇ ಸುಖಚಿತ್ ಸಮಸ್ತ ತನವೇ ನಮೋ ನಮಃ. ಅನಂತ ರೂಪದ ಪರಮಾತ್ಮನಿಗೆ ಮನೆ ಫೋನೇ ಇಟ್ಕೊಂಡಿರ್ತಾರೆ ಎಷ್ಟೋ ಜನಗಳು. ಅಂತ ಕೃಷ್ಣನಿಗೆ ಯಾವ ಪ್ರಾಬ್ಲಮ್ ಇದೆ ಈ ಮಧ್ಯೆ? ಒಂದು ಫೋನ್ ಇದ್ರೆ ಎಂಗೇಜ್ ಆಗಬಹುದು, ಹತ್ತಿಪ್ಪತ್ತಿದ್ದು ಬಿಟ್ಟರೆ ಫೋನು ಮೊಬೈಲು ಏನು ಸಿಕ್ಕಾಬಟ್ಟೆ ಏನೇನು ಇಟ್ಕೊಂಡವನಿಗೆ? ಮೊಬೈಲು ಹತ್ತು ವೆರೈಟಿ, ಎಲ್ಲ ಕಂಪನಿ ಮೊಬೈಲು ಇಟ್ಕೊಂಡಿರೋದು ಈ ಮಧ್ಯೆ. ಒಂದು ಫೇಲ್ ಆದರೆ ಮತ್ತೊಂದಿರಲಿ ಅಂತ ಹೇಳಿದವರಿಗೆ ಮನುಷ್ಯನೇ ಎಷ್ಟು ಮಾಡಬೇಕಾದ್ರೆ ಕೃಷ್ಣನಿಗೇನು ಅಡ್ಡಿ ಇದೆ? ಕೃಷ್ಣ ಈ ರೀತಿ ಮಾಡ್ತಾ ಅಸುರ ಮೋಹನವನ್ನು ಮಾಡ್ತಾ ಇದ್ದಾರೆ ಅಂದರೆ, ಓ ಕೃಷ್ಣನು ಪಾಪ, ಅವನಿಗೂ ತಂದೆ ಕೆಲಸ ಭಾಳ ಇರ್ತದೆ, ಪಾಪ ನಮ್ಮ ಮಧ್ಯೆ ಮಧ್ಯೆ ಡಿಸ್ಟರ್ಬ್ ಮಾಡಬಾರದು, ಅದು ನಿತ್ಯ ದೇವ್ರ ಪೂಜೆ ಮಾಡಿದರೆ ದೇವ್ರಿಗೆ ಫಜಿತಿ ಆಗಿಬಿಡ್ತದೆ, ಆದ್ದರಿಂದ ಎಂದೋ ಒಂದು ದಿವಸ ಮಾಡಿದರೆ ಸಾಕು ಪಾಪ, ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಕುಲದೇವತಾ ಪೂಜೆ ಅಂತ ಮಾಡ್ತಾರಲ್ಲ ಪಾಪ, ವರ್ಷಕ್ಕೊಮ್ಮೆ ಮಾಡಿಬಿಟ್ರೆ ಸಾಕು, ದೇವರಿಗೂ ಪಾಪ ಒಂದೇ ಕೆಲಸ ಇರ್ತದೆ ಅಂತ ತಪ್ಪು ತಿಳ್ಕೊಳ್ಳ ಬರ್ತಾನೆ ಕೃಷ್ಣ. ಕೃಷ್ಣನಿಗೆ ಅದೇನು ಲೆಕ್ಕ ಇಲ್ಲ, ಸರ್ವತಂತ್ರ ಸ್ವತಂತ್ರ. ಇಷ್ಟೆಲ್ಲ ನಾಟಕದ ಮಾತುಗಳನ್ನು ಆಡ್ತಾ ನಾನಿದ್ರೆ ಈಗ ಆಗ್ತಿದ್ದಿಲ್ಲ ಗೊತ್ತಾ ಅಂತ ಹೇಳಿದ್ರೆ, ಆಗ ದ್ರೌಪದಿ ದೇವಿ ಬಂದು ಕೃಷ್ಣನ ಮುಂದೆ ನಮಸ್ಕಾರ ಮಾಡಿ ಮಾತಾಡ್ತಾಳೆ, ಕೃಷ್ಣ ಏನೇನಾಯಿತು ಗೊತ್ತಾ ಅಂತ ತಾನು ಹೇಳ್ತಾ ಇದ್ದ. ಇಷ್ಟೊತ್ತು ಹೇಳಿದ ಕತೆ ಜೂಜಾಟದ ಕತೆ. ದ್ರೌಪದಿ ಹೇಳ್ತಾಳೆ, ನಾನು ನಿದ್ದ ಹತ್ತಿರದ ಭಕ್ತಳು, ನನ್ನ ಗಂಡ ಭೀಮಸೇನ, ಅರ್ಜುನ, ಧರ್ಮರಾಜ, ನಕುಲ, ಸಹದೇವ ವಿಶ್ವವಿಖ್ಯಾತರಾದ ಮಹಾನುಭಾವರು, ನಾನು ದೃಪದರಾಜನ ಮಗಳು, ದೃಷ್ಟದ್ಯುಮ್ನ ತಂಗಿ, ಎಷ್ಟು ನನಗೆ ವೈಭವಗಳುಂಟು, ಆದರೆ ನನಗಾಗಿದ್ದೇನು ಇವತ್ತು ಅಂತ ಹೇಳ್ತಾರೆ. ಇಷ್ಟೆಲ್ಲ ವೈಭವದ ಬಗ್ಗೆ ಇರತಕ್ಕಂಥ ನನಗೆ ತುಂಬಿದ ಸಭೆಯಲ್ಲಿ ನನ್ನ ವಸ್ತ್ರವನ್ನು ಹಿಡಿದು ಎಳೆದರೆ ಎಂಥ ಅವಮಾನವಾಗಬಹುದು, ಕೃಷ್ಣ ಈ ದುಃಖ ಹೇಗೆ ತಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಜಗಾದ ಸರ್ವಾನುಭೂತಂ ಅಂತ ಹೇಳ್ತಾರೆ. ಏನೇನು ನಡೀತೋ ಎಲ್ಲ ಹೇಳ್ತಾ ಬಂದಂತೆ. ತಮಾಷೆ ಅಂದರೆ ಕೃಷ್ಣ ಮಾತಾಡಿದ್ದೇನೋ ನನಗೆ ಗೊತ್ತಾಗಲಿಲ್ಲ, ಭಾರಿ ಭಾರಿ ಅಂತ ಮಾತಾಡ್ತಾನೆ. ವಸ್ತ್ರ ಕೊಟ್ಟವನೇ ತಾನೆ ಈ ಮಧ್ಯೆ, ಆ ನ್ಯೂಸ್ ಕೊಡದೆ ವಸ್ತ್ರ ಯಾಕೆ ಕೊಡ್ತಾನೆ ಈ ಮಧ್ಯೆ, ಎಲ್ಲ ಗೊತ್ತು. ದ್ರೌಪದಿಗೂ ಗೊತ್ತು, ಅವರಿಗೂ ಗೊತ್ತು. ಅದು ಮಾತುಕತೆಗಳಲ್ಲಿ ಯಾವ ರೀತಿ ವ್ಯತ್ಯಾಸ ಇರ್ತದೆ, ಆದರೆ ಅದನ್ನು ಅರ್ಥ ಮಾಡಿಕೊಳ್ಳೋ ಸ್ಪಿರಿಟ್ ಕಳ್ಕೊಂಡ್ಬಿಟ್ರೆ ಮಾತ್ರ ತಪ್ಪಾಗ್ತದೆ. ಆ ಸ್ಪಿರಿಟ್ ಇಟ್ಕೊಂಡು ಅರ್ಥ ಬರೆದಿದ್ದು ಶ್ರೀಮದ್ ಆಚಾರ್ಯರು ಒಬ್ಬರೇ. ಪ್ರತಿ ಹಂತದಲ್ಲೂ ಕೂಡ ಭಗವಂತನಿಗೆ ಅಜ್ಞಾನಾದಿ ದೋಷಗಳಿಲ್ಲ, ಅವನಿಗೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ. ಅವನು ಮನಸ್ಸು ಮಾಡಿದ ಹಾಗೆ ಮಾಡ್ತಾನೆ ಅಷ್ಟೇ ಹೊರತು, ಅವನ ನಿಯಂತ್ರಣ ಮಾಡತಕ್ಕಂಥ ಮತ್ತೊಂದು ಶಕ್ತಿ ಜಗತ್ತಿನಲ್ಲಿ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದು ನಿಜವಾದ ಮಹಾಭಾರತ ಅಂದ್ರೆ ಮಹಾಭಾರತ ಶುರುವಾಗೋದೇ ಹಾಗೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಜಗದೇಕನಾಥಂ, ಅವನಿನ್ಯಾರಿದ್ದಾರೆ ಅಡ್ಡಿ ಆತಂಕ ಮಾಡಲಿಕ್ಕೆ. ಅಂತ ಪರಮಾತ್ಮರನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಇವೆಲ್ಲ ನಿಮಿತ್ತಗಳಾಗಬೇಕೇ ಹೊರತು ಬೇರೆ ದಾರಿ ಇಲ್ಲ. ದ್ರೌಪದಿ ಎಲ್ಲ ಹೇಳ್ತಾ ಹೋದಾಗ ಏನು ಮಾಡೋದು, ಎಂಥ ಭೀಮಸೇನ, ಎಂಥ ಅರ್ಜುನರು. ಆ ಗಾಂಡೀವ ಧನಸ್ಸನ್ನು ಅರ್ಜುನ ಇಟ್ಕೊಂಡಿದ್ದಾನೆ ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ ಮತ್ಸ್ಯಯಂತ್ರವನ್ನು ಭೇದನೆ ಮಾಡಿದ್ದಾನೆ ಅರ್ಜುನ. ಇಷ್ಟೆಲ್ಲರಿಗೂ ಗೊತ್ತು. ಇನ್ನೊಂದು ವಿಷಯ ಹೇಳಿದ್ದೆ ಜ್ಞಾಪಕ ಇರಬೇಕಾಗ, ಆ ಮತ್ಸ್ಯಯಂತ್ರ ಭೇದನಕ್ಕೆ ಎದ್ದವರು ಬರೀ ಅರ್ಜುನ ಅಲ್ಲ, ಭೀಮಸೇನೂ ಎದ್ದಿದ್ದು ಅಂತ ಅವಾಗ ಹೇಳಿತ್ತು. ಆ ವಿಷಯ ಇಲ್ಲಿ ಬರ್ತದೆ, ಅಲ್ಲಿ ಬಂದಿಲ್ಲ ಮಹಾಭಾರತ, ಇಲ್ಲಿ ಬರ್ತಾ ಇದೆ. ಹೇಳ್ತಾರೆ, ಅಧಿಜ್ಯಮಪಿ ಯತ್ಕರ್ತುಂ ಶಕ್ಯತೆ ನೈವ ಗಾಂಡೀವಂ ಅನ್ಯತ್ರ ಭೀಮಪಾರ್ಥಾಭ್ಯಾಂ ಭವತಶ್ಚ ಜನಾರ್ದನ. ಆಚಾರ್ಯ ವಾಕ್ಯವನ್ನು ಕೋಟ್ ಮಾಡ್ತಾರೆ. ಗಾಂಡೀವ ಧನಸ್ಸು ಧನಸ್ಸು ಅದು ಎತ್ತಿ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇರೋದು ಮೂರು ಜನಕ್ಕೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ದ್ರೌಪದಿಗೆ ಗಾಂಡೀವ ಧನಸ್ಸನ್ನು ಉಪಯೋಗ ಮಾಡಲಿಕ್ಕೆ ಮೂರು ಜನಕ್ಕೆ ಮಾತ್ರ ಬರೋದು. ಅನ್ಯತ್ರ ಭೀಮಪಾರ್ಥಾಭ್ಯಾಂ ಭವತಶ್ಚ ಜನಾರ್ದನ, ನಿನ್ನಿಂದ ಆಗತ್ತೆ, ಭೀಮನಿಂದ ಆಗತ್ತೆ, ಅರ್ಜುನನಿಂದ ಆಗತ್ತೆ, ಬೇರೆ ಯಾರ ಕೈಲೂ ಆಗೋದಿಲ್ಲ. ಅಂತ ಗಾಂಡೀವ ಇಟ್ಕೊಂಡು ಅರ್ಜುನ ಇದ್ದಾನೆ, ಅಂತ ಭೀಮಸೇನೆ ಇದ್ದಾನೆ, ನನ್ನ ಸ್ಥಿತಿಯಾಗಿದ್ದೇನೋ ಇಂಥ ಸ್ಥಿತಿಯಾಗಿದೆ. ಇದೆಲ್ಲ ಕೊಡ್ತಾ ಇದ್ದಾರೆ. ನಾವೇನೋ ಹಾರಾಡ್ತಿರ್ತೇವೆ, ಅಂಥವ್ರು ಇಂಥವ್ರು ಆಗಿಬಿಡದ ಅಂತ ಕೇಳಿದರೆ, ಪ್ರಾರಬ್ಧ ಅಂತಿದ್ರೆ ಹಾಗಾಗಲೇಬೇಕು. ದ್ರೌಪದಿಗೆ ಪ್ರಾರಬ್ಧ ಅಂತ ಇಲ್ಲ, ಒಳಗಿದ್ದಾರಲ್ಲ ಪಾರ್ವತಿ, ಶಚಿ, ಶ್ಯಾಮಲ, ಉಷಾ, ಅವರಿಗೆ ಶಾಪ ಇದೆ, ಅದಕ್ಕೆ ಅನುಭವಿಸಬೇಕಾಗಿದೆ. ಈಗ ಈ ದುಃಖವೆಲ್ಲ ಬಂದಿದ್ದೆ ಅದಕ್ಕೋಸ್ಕರ ಅಂದರೆ, ದುರ್ಯೋಧನ ಪರಮಪಾಪಿ ಬಂತು ಒಂದು ಕಡೆಗೆ, ಈ ಕಡೆಯಿಂದ ಕಾರಣ ಏನು ಅಂದರೆ ಅವರ ದೇವತೆಗಳಿಗೆ ಶಾಪ ಇದೆ ಅವರಿಗೆಲ್ಲ ಕೂಡ. ತತ್ರ ಅನ್ಯಗಾಸ್ತ್ಯ ಭಾವತ ಅಂತ ಶಾಪ ಕೊಟ್ಟಿದ್ದಾರೆ, ಶಾಪದ ಫಲ ಅದೆಲ್ಲ ಅನುಭವಿಸಬೇಕಾಗಿದೆ. ಯಶಾಧಿಕಾನುಗ್ರಹ ಪಾತ್ರಭೂತ ಸ್ವಯಂ ಹಿ ಶೇಷಾಹಿ ವಿಪಾದಿಕೇಭ್ಯ, ಗರುಡಶೇಷ ರುದ್ರಾದಿ ದೇವತೆಗಳಿಗಿಂತ ಅತ್ಯಂತ ಪ್ರೀತಿಪಾತ್ರಳ ಕೃಷ್ಣನಿಗೆ ದ್ರೌಪದಿ ದೇವಿ, ಭಾರತೀ ದೇವಿ ಅಂತ. ನನಗೆ ಹೀಗಾಯ್ತಲ್ಲ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾರೆ, ದ್ರೌಪದಿ ನಾನು ಇದ್ದಿದ್ರೆ ಬೇರೆ ರೀತಿನೇ ಆಗ್ತಿತ್ತು ಅಂತ ಹೇಳಿದನಲ್ಲ, ನಾನು ಅವತ್ತಿರಲಿಲ್ಲ ಅಂತ ಹೀಗಾಗಿಬಿಡ್ತು. ಕೆಲವರಿರ್ತಾರೆ ಇದ್ರೆ ಹಾಗೆ ಮಾಡಿ.